विदितं भक्तानां अस्माकं नृहरेहरे सदासु कार्यं कार्यज्ञ प्रलयर्क आयत प्रभ हरिकथामृतसार गुरुगळ करुणदिन्दापणितु पेळुवे ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕೃಷ್ಣ. ಇಷ್ಟು ಇದು ಉಪನಿಷತ್ತುಗಳಲ್ಲಿ ಬಂದಿರುವಂತಹದ್ದು. ಮತ್ತು ನಮ್ಗೆ ಭಾಗವತದಲ್ಲಿ ನಾರಾಯಣ ವರ್ಮ ಅಂತಾನು ಬಂದಿದೆ, ಮತ್ತು ಚತುರ್ದಶಿಯಲ್ಲಿ ಇನ್ನೂ ಬಂದಿದೆ. ಚತುರ್ದಶಿಯಲ್ಲಿ ಬಂದದ್ದು ಚಾಂದೋಗ್ಯಲ್ಲಿ ಬಂದ ಮಧುವಿದ್ಯೆಯನ್ನೇ ಹೇಳಿದ್ದಾರೆ. ಸೊ ಏನಿದು ಮಧುವಿದ್ಯೆ ಅಂದ್ರೆ ಏನು, ಅದು ನಾವು ನಮ್ಮಂತವರು ಅದನ್ನ ಹೇಗೆ ಅನುಸಂಧಾನ ಮಾಡ್ಕೋಬೇಕು ಅಂಬೋದ್ ಬಗ್ಗೆ ಸ್ವಲ್ಪ ನೋಡೋಣ. ಇದಕ್ ಮುಂಚೆ ಏನ್ ಕನೆಕ್ಷನ್ ಅಂತ ಏನಂದ್ರೆ, ಇದು ಹಯಗ್ರೀವ ಬ್ರಹ್ಮವಿದ್ಯೆ ಅಂತ ಇದಕ್ಕೆ ಹೇಳ್ತಾರ, ನಾರಾಯಣ ಕವಚ ಅಂತ ಹೇಳ್ತಾರ, ನಾರಾಯಣ ಹೃದಯ ಅಂತ ಹೇಳ್ತಾರ, ಆಮೇಲೆ ಬರೀ ಮಧುವಿದ್ಯೆ ಅಂತ ಹೇಳ್ತಾರ, ಮತ್ತು ಕವಚ ಅಂತ ಅನೇಕ ಹೆಸರಿನಿಂದ ಇದನ್ನ ಹೇಳ್ತಾರೆ. ಬೇಸಿಕ್ ಆಗಿ ಇಲ್ಲಿ ಇರುವಂತದ್ದು ಏನು ಅಂದ್ರೆ, ದೇವರನ್ನ ಮಧು ಅಂತ ಉಪಾಸನೆ ಮಾಡೋದು. ದೇವರು ಮಧು, ಅವನು ಆ ಅಮೃತವನ್ನ ಕೊಡುವವನು, ಅವನೇ ಅಮೃತ ಸ್ವರೂಪನಾದವನು ಅಂತ ಚಿಂತನೆ. ಇದು ಹೇಗೆ ಮಾಡೋದು ಅಂದ್ರೆ, ಇಲ್ಲಿ ಹೇಳ್ತಾರೆ 14 ಸ್ಥಾನಗಳಲ್ಲಿ ಇದನ್ನ ಚಿಂತನೆ ಮಾಡಬೇಕು ಅಂತಾರೆ. ಇದನ್ನು ಇದರಲ್ಲಿ ಇರುವಂತ ಇದು ಸಮಗ್ರವಾಗಿ ಈ ಮಧುವಿದ್ಯೆಯನ್ನ ಬೃಹದಾರಣ್ಯಕೋಪನಿಷತ್ತಲ್ಲಿ ಕೊಟ್ಟಿದ್ದಾರೆ. ಕೊಟ್ಟು ಆ ಕಥೆಯನ್ನ ಭಾಗವತದಲ್ಲಿ ಸ್ವಲ್ಪ ಹೇಳಿದ್ದಾರೆ. ಹಾಗೆ ಅಂದ್ರೆ ಆ ಒಂದು ಅಶ್ವಿನಿ ದೇವತೆಗಳಿಗೆ ಅವರು ದಧೀಚಿ ಮುನಿಗಳು ಆ ವಿದ್ಯೆಯನ್ನ ಕೊಡಬೇಕು ಅಂತ ಅವ್ರು ಕೇಳ್ತಾರೆ. ಅಶ್ವಿನಿ ದೇವತೆಗಳು ಯಾಕೆ ಕೇಳ್ತಾರೆ ಈ ವಿದ್ಯೆಯನ್ನಂದ್ರೆ, ಅವರು ದೇವ ವೈದ್ಯರು, ಎಲ್ಲರಿಗೂ ವೈದ್ಯರು ಅವರು. ಸೊ ವೈದ್ಯರು ಆ ಒಂದು ರೋಗ ರುಜಿನಗಳನ್ನ, ಆ ರೋಗ ರುಜಿನ ದೈಹಿಕವಾದದ್ದು ಮಾತ್ರ ಇಲ್ಲ, ಅದಕ್ಕೆ ಕಾರಣೀಭೂತವಾದಂತ ಆ ಪಾಪಗಳು ಹೋಗಬೇಕು. ಸೊ ಅವ್ರಿಗೆ ಈ ಮಧುವಿದ್ಯೆ ಏನು ಅಂತ ತಿಳ್ಕೋಬೇಕು ಅಂತ ತುಂಬಾ ಇರುತ್ತೆ. ಬಟ್ ಈ ಮಧುವಿದ್ಯೆ ಎಂತಹದ್ದು ಅಂದ್ರೆ, ಈ ಮಧುವಿದ್ಯೆಯನ್ನ ಒಂದು ಪರಂಪರೆ ವಂಶ ಬ್ರಾಹ್ಮಣ ಅಂತ ಹೇಳ್ತಾರೆ. ವಂಶ ಅಂದ್ರೆ ತಂದೆ ಮಗ, ಇದು ಒಂದು ವಂಶ ಆಗತ್ತೆ. ಇನ್ನೊಂದು ವಂಶ ಏನು ಅಂದ್ರೆ, ಒಂದು ಋಷಿ ಅವನ ಶಿಷ್ಯ, ಅವನ ಶಿಷ್ಯ, ಈ ಶಿಷ್ಯ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದ ವಿದ್ಯೆ. ಇದು ಬಂದು ಸುಮಾರು 58 ಜನಗಳು ಆ ಪರಂಪರೆ, ಗುರು ಶಿಷ್ಯ ಗುರು ಶಿಷ್ಯ ಹೀಗೆ ಬಂದಿರತ್ತೆ ಈ ಮಧುವಿದ್ಯೆ. ಈ ಮಧುವಿದ್ಯೆ ಇಂದ್ರನಿಗೆ ಚಂದಾಗ್ ಗೊತ್ತಿದೆ. ಇಂದ್ರ ಕಂಸಮಚ್ಚಬೋ, ಇವ್ರಕ್ಕಿಂತ ಮೇಲನೆ ಅವನು ಇಂದ್ರ ಇದ್ದಾನೆ. ಸೊ ಅವನಿಗೆ ಗೊತ್ತಿದೆ, ಇದ್ರನ್ನು ಅವನಿಗೆ ಬೇಕಾಗಿರುತ್ತೆ. ಆ ಒಂದು ಕಥೆಯನ್ನ ಒಂದು ಚಿಕ್ಕ ಅಂಶವನ್ನ ಭಾಗವತದಲ್ಲಿ ಹೇಳ್ತಾರೆ. ಇದು ಹೇಳುವಾಗ ಏನಾಗುತ್ತೆ ಅಂದ್ರೆ, ಈ ಅಶ್ವಿನಿಗಳಿಗೆ ಈ ವಿದ್ಯೆ ಯಾರು ಹೇಳಿಕೊಡ್ತಾರೆ ಅಂದ್ರೆ, ದಧೀಚಿ ಮುನಿಗಳು, ದಧೀಚಿ ಆತರ್ವಣ, ದಧೀಚಿ ಆತರ್ವಣರು ಅಂಬುವರು ಹೇಳ್ಕೊಡ್ತಾರೆ ಈ ಅಶ್ವಿನಿ ದೇವತೆಗಳಿಗೆ ಬೇಕಾಗಿರುತ್ತೆ. ಹೇಳುವಾಗ ದಧೀಚಿ ಮುನಿಗಳಿಗೆ ಒಂದು ಇಂದ್ರದೇವರು ಒಂದು ಹೇಳಿರ್ತಾರಂತೆ, ಈ ವಿದ್ಯೆ ಇದಲ್ಲ, ಈ ಮಧು ದೇವರನ್ನ ಮಧು ಅಂತ ಉಪಾಸನೆ ಮಾಡೋ ವಿದ್ಯೆಯನ್ನ ಯಾರಿಗೇನು ಹೇಳ್ಕೊಡ್ಬೇಡ, ಹೇಳಿಕೊಟ್ಟ ನಿನ್ನ ತಲೆ ಹೋಗತ್ತೆ ಅಂತ ಹೇಳ್ತಾರಂತ. ಅದಕ್ಕೆ ಈ ದೇವತೆ, ಈ ಅಶ್ವಿನಿ ದೇವತೆಗಳು ಹೇಳ್ತಾರಂತ, ಪರವಾಗಿಲ್ಲ, ನಮ್ಗೆ ಈ ವಿದ್ಯೆ ಬೇಕಾಗಿದೆ, ನಮ್ಗೆ ಹೇಳ್ಕೊಡು. ಸೊ ತಲೆ ಕಡಿತಾನೆ ಅಂತ ಇಂದ್ರ ಹೇಳಿದ್ದಾನಂದ್ರ, ಅದಕ್ಕೆ ನಾವು ಒಂದು ಉಪಾಯ ಮಾಡ್ತೀವಿ. ಯಾಕೆಂದ್ರೆ ನಾವು ವೈದ್ಯ ನಿಪುಣರು, ನಾವು ಏನ್ ಮಾಡ್ತೀವಿ, ಇವಾಗ್ಲೇ ನಿಮ್ಮ ತಲೆಯನ್ನ ಕಡಿದು ಬಿಡ್ತೀವಿ. ಇದು ಅದೇ ಹೇಳ್ತಾರೆ, ಇದು ನೋಡಿದ್ದ ಋಷಿ ಯಾರು, ಈ ಒಂದು ಇದು ಕತೆ ಅಲ್ಲ, ಇದನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ. ಯಾರು ಅಂದ್ರೆ ಕಕ್ಷಿವಾನ್ ಅಂತ ಒಂದು ಋಷಿ. ಈ ಕಕ್ಷಿವಾನ್ ಎಂಬ ಋಷಿ ಇದನ್ನ ಅವರ ಜ್ಞಾನ ದೃಷ್ಟಿಯಲ್ಲಿ ಇದು ಎಲ್ಲವನ್ನೂ ನೋಡಿರ್ತಾರ. ಸೊ ಈ ಕಕ್ಷಿವಾನ್ ಹೇಳ್ತಾರೆ, ಎಂತ ಒಂದು ಮಹತ್ತರವಾದ ಕಾರ್ಯ ಮಾಡಿದ್ದಾರೆ ಈ ಅಶ್ವಿನಿ ದೇವತೆಗಳು. ಒಂದು ಜ್ಞಾನವನ್ನ ಪಡೀಲಕ್ಕೆ ಗುರುಗಳ ತಲೆಯನ್ನೇ ಕಡಿದಿದ್ದಾರೆ. ಇಂತಹದ್ದು ಎಲ್ಲಿನೂ ಯಾವತ್ತೂ ಆಗಿಲ್ಲ. ಜ್ಞಾನ ಗಳಿಸಬೇಕು ಅಂತ ಅವ್ರು ಇಷ್ಟು ಮಾಡಿದ್ದಾರೆ. ಅವ್ರ ಉದ್ದೇಶ ಏನು ಅಂದ್ರೆ, ಈ ಜ್ಞಾನವನ್ನ ಪಡಿಬೇಕು ಅಂತ. ನಾನು ಅದನ್ನ ಹೇಳ್ತಾ ಇದ್ದೀನಿ, ನಾನು ನನ್ನ ತಲೆ ಹೋಗತ್ತೆ ಅಂತ ನನ್ಗೆ ದುಃಖ ಅಲ್ಲ, ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನ ಲಾಭ, ಇವರು ಎಂತ ರೀತಿಯಿಂದ ಈ ವಿದ್ಯೆಯನ್ನ ಕಲ್ತಿದ್ದಾರೆ, ಈ ವಿದ್ಯೆ ಏನಂಬುದು ನಾನು ಹೇಳ್ತೀನಿ ಅಂತ ಈ ಕಕ್ಷಿವಾನಂಬೋ ಒಂದು ಋಷಿ ನೋಡಿದ್ದಾನೆ. ಅವನೇ ಅದಕ್ಕೆ ಋಷಿ ಆಗ್ತಾನೆ. ದೇವತೆ ಯಾರು ಅಂದ್ರೆ, ಅಶ್ವಿನಿ ದೇವತೆಗಳೇ ದೇವತೆಗಳಾಗ್ತಾರೆ. ಇದಕ್ಕೆ ಛಂದಸ್ಸು ಏನು ಅಂದ್ರೆ, ಪ್ರಧಾನವಾಗಿ ಇದಕ್ಕೆ ತುಷ್ಟುಪ್ ಛಂದಸ್ಸು ಅಂತ ಹೇಳ್ತಾರೆ, ಅನುಷ್ಟುಪ್ ಅಂತ ಹೇಳ್ತಾರೆ. ಅದು ಹೇಗೆ ಎಂಬುದು ಸ್ವಲ್ಪ ಬಂದ್ ನೋಡೋಣ. ಇದು 3 ಆಗತ್ತೆ. ಇವ್ರು ಹೇಳುವಾಗ ಈ ಅಶ್ವಿನಿ ದೇವತೆಗಳು ಈ ತಲೆಯನ್ನ ದದೀಚಿ ಮುನಿಗಳ ತಲೆಯನ್ನ ತೆಗೆದುಬಿಟ್ಟು ಇನ್ನೊಂದು ತಲೆಯನ್ನ ಹೆಕ್ತಾರೆ. ಆ ತಲೆಯಿಂದ ಅವರು ಹೇಳುವಾಗ ಇಂದ್ರ ಬಂದು ಆ ತಲೆಯನ್ನ ಕಡಿದು ಬಿಡ್ತಾನೆ. ಸೊ ಅವರು ಇಟ್ಟ ತಲೆ ಅಶ್ವ ತಲೆಯಿಂದ, ಯಾಕೆಂದ್ರೆ ವೇದಕ್ಕೆ ಹಯಗ್ರೀವ, ಅದಕ್ಕೆ ಹಯಗ್ರೀವ ಮುಖದಿಂದಲೇ ಆ ವೇದ ವಿದ್ಯೆ ಬರುತ್ತೆ. ಸೊ ಹಯಗ್ರೀವ ಮುಖದಿಂದ ಇದು ಬರುತ್ತೆ. ಹೇಳೋದು ಯಾರನ್ನ ಅಂದ್ರೆ ಹಯಗ್ರೀವ ರೂಪ ಭಗವಂತ, ಅವನೇ ಮಧು ಅಂತ ಹೇಳ್ತಾರೆ. ಹಯಗ್ರೀವನನ್ನ ಹೇಳತ್ತಂತ, ಹಯಗ್ರೀವ ಮುಖದಿಂದ ಹೇಳ್ತಾರಂತ. ಸೊ ಅದಕ್ಕೆ ಯಾವಾಗ್ಲೂ ಜ್ಞಾನಕ್ಕೆ ಹಯಗ್ರೀವನ್ನೇ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ, ಇವನೇ ಮಧು ಅಂತ ಇಲ್ಲಿ ಹೇಳ್ತಾರೆ. ಇದಕ್ಕೇನು ಇನ್ನೊಂದು ಮಧುವಿದ್ಯೆ ಬರುತ್ತೆ ಚಾಂದೋಗ್ಯದಲ್ಲಿ, ಅದೇ ಚತುರ್ದಶಿ ಷೋಡಶಿಯಲ್ಲಿ ಬರುತ್ತೆ ಇದು ಮಧುವಿದ್ಯೆ. ಅದಕ್ಕೇನು ಇದಕ್ಕೇನು ಏನ್ ಸಂಬಂಧ ಅಂದ್ರೆ, ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಚಾಂದೋಗ್ಯದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಈ ಒಂದೊಂದು ದೇವರನ್ನ ಆ ಸೂರ್ಯ ಮಂಡಲದಲ್ಲಿ ಇಟ್ಟು ಆ ದೇವರ ಜ್ಞಾನ ಒಂದು ಐದು ಅಂಶ, ಆ ಒಂದು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಈ ಮುಖದಿಂದ ಬರುತ್ತೆ. ಒಂದೊಂದು ಕಿರಣಗಳ ದ್ವಾರ ಬರುತ್ತೆ. ಆ ಕಿರಣಗಳಲ್ಲಿಯೂ ಭಗವಂತನನ್ನ ಉಪಾಸನೆ ಮಾಡುವಂತ ದೇವತೆಗಳಿದ್ದಾರೆ. ಅವರು ಆ ಒಂದೊಂದು ಕಿರಣದಲ್ಲಿ ಒಂದೊಂದು ವೇದದ ಒಂದು ಅಂಶವನ್ನ ತಕೊಂಡು ಅದ್ರಲ್ಲಿ ಇರುವಂತ ಆ ಭಗವಂತನನ್ನ ಮಧುರು ಅಂತ ತಿಳ್ಕೊಂಡ್ರು ಅಂತ ಅಷ್ಟೇ ಬರುತ್ತೆ. ಬೇರೆ ಹೇಗೆ ತಿಳ್ಕೊಂಡ್ರು ಅವರು ಅಂತ ಅಲ್ಲಿ ಬಂದಿಲ್ಲ. ಆಮೇಲೆ ಅದನ್ನೇ ಭಾಗವತದಲ್ಲಿ ಬಂದಾಗ ಅಲ್ಲಿ ಏನ್ ಹೇಳ್ತಾರಂದ್ರೆ, ಅಲ್ಲಿ ಮಧುವಿದ್ಯೆ ಹೇಗೆ ಹೇಳ್ತಾರಂದ್ರೆ, ಈ ಮಧುವಿದ್ಯೆಯಲ್ಲಿ ದೇವರ ಉಪಾಸನೆ ಹೇಗೆ ಅಂದ್ರೆ, ಇದಂ ಬ್ರಹ್ಮ ಇದಂ ಸರ್ವಂ ಇದಂ ಅಮೃತಂ ಅಂತ ಉಪಾಸನೆ. ಇವನೇ ಬೃಹತ್ತಾಗಿ ಇದ್ದಾನೆ, ಇವನೇ ಅಮೃತ ತುಲ್ಯನಾಗಿದ್ದಾನೆ, ಇವನೇ ಎಲ್ಲಾ ಕಡೆನೂ ಇದ್ದಾನೆ ಅಂಬೋದು ಬರುತ್ತೆ. ಆ ಒಂದು ಆಸ್ಪೆಕ್ಟ್ ಅನ್ನ ತಕೊಂಡು ಇದಂ ಸರ್ವಂ ಇದಂ ಬ್ರಹ್ಮ ಅಂಬೋದನ್ನ ತಕೊಂಡು ಆ ಇದಂ ಸರ್ವಂ ಅಂಬೋದು ಎಲ್ಲಾ ಕಡೆನೂ ಸಾಗಿದ್ದಾನೆ, ಕಾಲದಲ್ಲಿ ದೇಶದಲ್ಲಿ ಅವನು ಸಾಗಿದ ಕಾಲ ದೇಶ ಮತ್ತು ಆ ಅವನ ಪರಿವಾರ ಅವರಲ್ಲಿ ಇದ್ದು ಸಾಗಿದ್ದಾನೆ ಅಂಬೋದನ್ನು ಅಲ್ಲಿ ತಿಳಿಸುತ್ತೆ. ಸೊ ಒಂದು ಅಂಶವನ್ನು ಅಲ್ಲಿ ತಿಳಿಸಿದ್ದಾರೆ. ಪೂರ್ತಿಯಾಗಿ ಇಲ್ಲಿ ಈ ಒಂದು ಹೈಗ್ರೀವ ಬ್ರಹ್ಮವಿದ್ಯೆ ಕೊಟ್ಟಿದ್ದಾರೆ ಹೇಗೆ ಅನುಸಂಧಾನ ಮಾಡೋದು ಅಂತ. ಇದು ಹೇಗಿದೆ ಅಂದ್ರೆ 14 ಸ್ಥಾನಗಳು ಅಂತ ಹೇಳ್ತಾರೆ. ಇಲ್ಲಿ ಏನ್ ತಿಳ್ಕೋಬೇಕು ಅಂದ್ರೆ, ನಾವು ದಿನಾಗ್ಲೂ ಪೂಜೆ ಮಾಡುವಂತದ್ದೇ ಫಸ್ಟ್ ಯಾವ್ದು ಅಂದ್ರೆ ಈ ಭೂಮಿ. ಅಲ್ಲಿ ಹೇಳ್ತಾರೆ ಈ ಭೂಮಿಯೇ ಮಧುರು ಅಂತ ಹೇಳ್ತಾರೆ. ಈ ಭೂಮಿಯೇ ಮಧುರು ಅಂತ ಹೇಳಿದ್ರೆ ಭೂಮಿ ಏನು, ಈ ಪೃಥ್ವಿ ಏನಾಗಿದೆ ಅಂದ್ರೆ, ಈ ಪೃಥ್ವಿ ವಿಶಾಲವಾಗಿದೆ ಈ ಪೃಥ್ವಿ, ಮತ್ತು ಈ ಪೃಥ್ವಿಯಲ್ಲಿ ಇದ್ದು ಅಂದ್ರೆ ಪೃಥ್ವಿ ದೇವತೆಯಲ್ಲಿ ಇದ್ದು ಇವನೇ ಮಧುವಾಗಿದ್ದಾನೆ. ಅಂದ್ರೆ ಏನು ಅಂದ್ರೆ, ಅವನು ಈ ಭೂಮಿಯಲ್ಲಿ ಇದ್ದು ಸಂತೋಷವನ್ನು ಕೊಡ್ತಾ ಇದ್ದಾನ ಅಂತ ತಿಳ್ಕೋಬೇಕು ಅಂತ. ಯಾರಿಗೆ ಸಂತೋಷವನ್ನು ಕೊಡ್ತಾ ಇದ್ದಾನಂದ್ರೆ, ಈ ಜನಗಳಿಗೆ, ಈ ಭೂಮಿಯಲ್ಲಿ ಇರುವಂತ ಜನಗಳಿಗೆ ಸಂತೋಷವನ್ನ ಕೊಡ್ತಾ ಇದ್ದಾನಂತ. ಇಲ್ಲಿ ತಿಳ್ಕೊಳ್ಳುವಂತ ಅಂಶ ಏನು, ಇಲ್ಲಿ ಗುಹ್ಯ ವಿದ್ಯೆ ಏನು ಅಂದ್ರೆ, ಆ ಒಂದು ಸಂತೋಷ ತೃಪ್ತಿ ಅಂಬುದು ಪರಸ್ಪರವಾಗಿರುತ್ತೆ. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಮ್ಯೂಚುವಲ್ ಆಗಿರಬೇಕು. ಭೂಮಿ ನಮಗೆ ತೃಪ್ತಿಯನ್ನ ಕೊಡಬೇಕು, ನಾವು ನಮ್ಮ ಬದುಕು ಹೇಗಿರಬೇಕು ಅಂದ್ರೆ ಭೂಮಿಗೆ ತೃಪ್ತಿ ಕೊಡುವಂತ ರೀತಿಯಿಂದ ನಾವು ಪರಿವರ್ತನೆ ಮಾಡಬೇಕು. ಇದನ್ನೇ ಭಗವದ್ಗೀತೆಯಲ್ಲಿ ಬಂದಿದ್ದ ಒಬ್ಬರಿಗೊಬ್ಬರು ಆ ಒಂದು ಧರ್ಮ ಚಕ್ರವನ್ನ ನಡೆಸಬೇಕು ಅಂದ್ರೆ ಒಬ್ಬರಿಂದ ಒಬ್ರು ಹೌ ದೇ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್ ಅಂತ ಹೇಳುವಂತ ರೀತಿಯಲ್ಲಿ ಅಲ್ಲಿನೂ ಬಂದಿದೆ. ಅದೇ ತಾಟೆ ಇಲ್ಲಿನೂ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಭೂಮಿ ನಮಗೆ ತೃಪ್ತಿಯನ್ನ ಕೊಡತ್ತೆ, ಸಂತೋಷವನ್ನ ಈ ಭೂಮಿ ಕೊಡತ್ತೆ. ಹೇಗೆ ಕೊಡತ್ತೆ ಅಂದ್ರೆ, ಫಸ್ಟ್ ನಮಗೆ ಇರ್ಲಕ್ಕೆ ಜಾಗ ಕೊಡತ್ತೆ. ಅಲ್ಲಿ ನಾವು ಬಿತ್ತಿದ ಆ ಬೀಜಗಳಿಂದ ನಮ್ಗೆ ಒಂದು ಚೂರು ಹಾಕಿದನ್ನು ಅನಂತವಾಗಿ ಅದು ಕೊಡತ್ತೆ. ಸೊ ನಮ್ಗೆ ಅನ್ನ ಪಾನಾದಿಗಳು ಕೊಡತ್ತೆ. ಸೊ ಭೂಮಿ ನಮಗೆ ಎಲ್ಲವನ್ನೂ ಕೊಟ್ಟು ನಮಗೆ ಸಂತೋಷ ಮಾಡತ್ತೆ. ಅಂದ್ರೆ ಇಲ್ಲಿ ಭೂಮಿ ಎಂಬುದು ನಾವು ಲೌಕಿಕದಲ್ಲಿನೂ ಇದು ನೋಡ್ತೀವಿ, ಭೂಮಿ ಎಂಬುದನ್ನ ಒಂದು ತಾಯಿ ಸ್ಥಾನದಲ್ಲಿ ಭಾವನೆ ಮಾಡ್ತಾರೆ. ಭೂಮಿ ಒಂದು ತಾಯಿ, ನಾವು ಅದು ಅವರ ಮಕ್ಕಳು ಅಂಬೋದು, ತಾಯಿ ಮಕ್ಕಳ ಸಂಬಂಧ ಅಲ್ಲಿ ಹೋಲಿಸ್ತಾ ಇದ್ದಾರೆ. ತಾಯಿಗೆ ಮಗು ತುಳಿಯತ್ತೆ, ಚಿಕ್ಕ ಮಗು ಹುಟ್ಟಿದ ಮಗು ತುಳಿದು ಹೋಗತ್ತೆ, ತಾಯಿಗೆ ಅದು ಒಂದು ತಪ್ಪು ಅಂತ ಅನ್ಸೋದೇ ಇಲ್ಲ. ಹಾಗೇನೆ ನಾವು ಬೆಳಿಗ್ಗೆ ಎದ್ದ ಕೂಡಲೇನೆ ಎಲ್ಲ ತುಳಿದಾನೇ ಎಲ್ಲ, ಈ ಭೂಮಿಯನ್ನ ತುಳಿದೇ ಎಲ್ಲ ಮಾಡ್ಬೇಕಾಗಿರುತ್ತೆ. ಅದಕ್ಕೇನೆ ನಾವು ಸಮುದ್ರ ವಸನೆ ದೇವಿ ಪರ್ವತ ಸ್ಥಾನ ಮಂಡಿತೆ ಅಂತ ಫಸ್ಟ್ ಆ ದೇವಿಯನ್ನ ನಮ್ಮ ತಾಯಿಯನ್ನ ಆ ಒಂದು ಮಂತ್ರದಿಂದ ನಾವು ಚಿಂತನೆ ಮಾಡಿ ಕಾರ್ಯವನ್ನ ಮುಂದುವರಿಸ್ತೀವಿ. ಆವಾಗ ಅವಳಿಗೆ ಬೇಜಾರಾಗೋದಿಲ್ಲ ನಾವು. ಸೊ ಹಾಗೆ ಈ ತಾಯಿ ಸ್ಥಾನದಲ್ಲಿ ಇದ್ದು ನಮಗೆ ಈ ಆನಂದವನ್ನ ಕೊಡ್ತಾ ಇದ್ದಾಳೆ ಅಂದ್ರೆ ಅವಳು ಕೊಡ್ತಾಳ ಅಂದ್ರೆ ಆ ಸಂಬಂಧ ತಾಯಿ ಮಕ್ಕಳು ಸಂಬಂಧವನ್ನ ಮಾಡಿಸುವನು ಯಾರು, ತಾಯಿ ಮಕ್ಕಳು ಪ್ರೀತಿಯನ್ನ ಮಾಡಿಸುವನು ಯಾರು, ಆನಂದ ಕೊಡುವನು ಯಾರು ಅಂದ್ರೆ ಅಲ್ಲಿ ಹಯಗ್ರೀವ ರೂಪದಿಂದ ಭಗವಂತನೇ ಆ ಪೃಥ್ವಿಯಲ್ಲಿ ಅವನು ಇದ್ದಾನೆ, ಪೃಥ್ವಿಯಲ್ಲಿ ಇದ್ದು ಆ ಸಂತೋಷವನ್ನ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸೊ ಅವನು ಕೊಡ್ತಾ ಇದ್ದ ಅಂದ್ರೆ ನಮ್ಗೆ ಏನು ಕನೆಕ್ಷನ್, ಅವಳಿಗೇನು ನಮ್ಗೇನು ಏನು ಕನೆಕ್ಷನ್, ಇವಾಗ ನಾವು ಓಡಾಡ್ತಾ ಇದ್ದೀವಿ ಅದೇ ಒಂದೇ ಕನೆಕ್ಷನ್ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಆ ಪೃಥ್ವಿಯಲ್ಲಿ ಇರುವಂತ ಅದೇ ಅಂಶವೇ ನಮ್ಮ ದೇಹದಲ್ಲಿನೂ ಇದೆ. ತಾಯಿ ಮಕ್ಕಳ ಸಂಬಂಧ ಆವಾಗಲೇ ಬರುತ್ತೆ, ಪೃಥ್ವಿಯಲ್ಲಿ ಇರುವಂತ ಆ ಮಣ್ಣು ಇದೆಲ್ಲ ಅದೇ ನಮ್ಮಲ್ಲಿನೂ ಬರುತ್ತೆ. ಅದು ಹೇಗೆ ಬರುತ್ತೆ ಅಂದ್ರೆ ಅದೇ ಈ ಶರೀರ ಅಂತ ಹೇಳ್ತಾರೆ. ಪೃಥ್ವಿಯಲ್ಲಿ ಇರುವಂತ ಭಗವಂತ ಆ ಹಯಗ್ರೀವನೇ ಎಲ್ಲ ಭೂತಗಳ ಎಲ್ಲದರ ಒಳಗೆ ಇಯಂ ಪೃಥ್ವಿ ಸರ್ವೇಶಾಂ ಭೂತಾನ ಮಧ್ವಸ್ಥ ಅಂತ. ಈ ಪೃಥ್ವಿಯಲ್ಲಿ ಇರುವಂತ ಆ ಅಂಶವೇ ನಮ್ಮ ಶರೀರದಲ್ಲಿನೂ ಇದೆ. ಸೊ ಪೃಥ್ವಿಯಲ್ಲಿ ಪೃಥ್ವಿ ನಾಮಕನಾಗಿ ಯಾರಿದ್ದಾನಂದ್ರೆ ಹಯಗ್ರೀವ ಇದ್ದಾನೆ. ಅಂದ್ರೆ ಕೆಲವು ಆಗಮಗಳಲ್ಲಿ ಕೆಲವು ಹರಿತಾಂಸಾರದಲ್ಲಿ ಪೃಥ್ವಿಯಲ್ಲಿ ನಾರಾಯಣ ಇದ್ದಾನ ಅಂತ ಹೇಳ್ತೀರಾ, ಇವಾಗ ಹಯಗ್ರೀವ ಇದ್ದಾನ ಅಂತ ಹೇಳ್ತೀರಾ. ಯಾರಿದ್ದಾರಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ ಪೃಥ್ವಿಯಲ್ಲಿ ಇರೋದನ್ನು ಹೇಳ್ತಾ ಇಲ್ಲ, ಪೃಥ್ವಿಯಲ್ಲಿ ಆಶ್ರಯ ಆಗಿದ್ದಾನ ಅಂತ ಹೇಳೋದಿಲ್ಲ. ಇಲ್ಲಿ ಹೇಳುವಂತ ಉಪಾಸನೆ ಬಂದು ಪೃಥ್ವಿಯಲ್ಲಿ ಇದ್ದು ಆನಂದವನ್ನ ಕೊಡ್ತಾ ಇದ್ದಾನಂತ. ಆನಂದ ಅಂಬ ಉಪಾಸನೆ, ಆನಂದ ಅಂದ್ರೆ ಮಧುರ ಅಂತ ಉಪಾಸನೆ, ಆನಂದ ಪ್ರದ ಅಂತ ಉಪಾಸನೆ. ಈ ಆನಂದವನ್ನ ಯಾರು ಕೊಡ್ತಾ ಇದ್ದಾನಂದ್ರೆ ಹಯಗ್ರೀವ ಅಂತ. ಸೊ ಈ ಯಾವ ಕಾಂಟೆಕ್ಸ್ಟ್ ಲಿ ಹೇಳ್ತಾರಂತ ನೋಡ್ಬೇಕು. ಇಲ್ಲಿ ಹೇಳುವಂತ ಕಾಂಟೆಕ್ಸ್ಟ್ ಪರಸ್ಪರವಾದ ಆನಂದ ಅಂದ್ರೆ ಪೃಥ್ವಿಯಿಂದ ನಮಗೆ ಆನಂದ, ನಮ್ಮಿಂದ ಪೃಥ್ವಿಗೆ ಆನಂದ, ಹೀಗೆ ಪರಸ್ಪರ ಮ್ಯೂಚುವಲ್ ಆನಂದ ಅಂಬುದು ಮ್ಯೂಚುವಲ್ ಆಗಿರುತ್ತೆ ಆ ಒಂದು ಸಂಬಂಧವನ್ನ ಹೇಳ್ತಾರೆ. ಇದಕ್ಕೆ ಹಯಗ್ರೀವ ನಿಯಾಮಕನಾಗಿದ್ದಾನೆ ಅಂತ ಹೇಳ್ತಾರೆ. ಸೊ ಪೃಥ್ವಿಯಿಂದ ನಮ್ಮಲ್ಲಿ ಅದೇ ಪೃಥ್ವಿ ಹೇಗಿದೆ ಅಂದ್ರೆ ನಮ್ಮಲ್ಲಿ ಶರೀರ ಅಂಬೋ ಹೆಸರಿನಿಂದ ಭಗವಂತ ಇದ್ದಾನಂತೆ. ಏನು ಶರೀರ, ಶರೀರ ಅಂದ್ರೆ ದೇಹ ಅಂತನೂ ಆಗತ್ತೆ, ದೇಹ ಅಂತನೇ ಆಗತ್ತೆ. ಇನ್ನೊಂದು ಅರ್ಥ ಬಂದು ಶರೀರ ಅಂದ್ರೆ ಈ ಒಂದು ನಾಶ ಹೊಂದುವ ಈ ದೇಹದಲ್ಲಿ ಈರ ಸರ, ಈರ ಅಂದ್ರೆ ಪ್ರೇರಣೆ ಕೊಟ್ಟು, ಏನು ಪ್ರೇರಣೆ ಕೊಡ್ತಾ ಇದ್ದಾನೆ ಇಲ್ಲಿದ್ದು, ಈ ಒಂದು ಪೃಥ್ವಿ ಎಂಬುದು ನನ್ನ ತಾಯಿ ಸ್ಥಾನವಾಗಿದೆ. ಸೊ ಆ ಪೃಥ್ವಿಯನ್ನ ಒಂದು ಗೌರವದಿಂದ, ತಾಯಿಗೆ ಹೇಗೆ ಗೌರವ ಕೊಡ್ತೀವೋ ಆ ರೀತಿಯಿಂದ ಈ ಒಂದು ಪೃಥ್ವಿಗೆ ಗೌರವ ನಾವು ಕೊಡಬೇಕು ಅಂಬೋ ಒಂದು ಭಾವನೆ. ತಾಯಿ ಅಂತ ಆ ಪೃಥ್ವಿಯನ್ನ ತಾಯಿ ಅಂತ ನೋಡೋದೊಂದು, ಬರೀ ತಾಯಿ ಇಲ್ಲ, ನನ್ನ ಒಳಗೇನೋ ಅವಳ ಒಳಗೇನೇ ಇದ್ದು ಈ ಪರಸ್ಪರ ಒಂದು ಆನಂದವನ್ನ ಕೊಟ್ಟು ಇರುವಂತವನು ಈ ಹಯಗ್ರೀವ ರೂಪ ಭಗವಂತ. ಇವನೇ ಆನಂದ ಪ್ರದ, ಇವನೇ ಮಧು ಅಂಬೋ ವಿದ್ಯ, ಆ ತಿಳುವಳಿಕೆಯನ್ನ ತರೋದು. ಸೊ ಇದು ಹೇಗೆ ತರಬೇಕು ಅಂದ್ರೆ ಈ ಪೃಥ್ವಿಯನ್ನ ನಾವು, ತಾಯಿಗೆ ಯಾವಾಗ ಸಂತೋಷ ಆಗತ್ತೆ, ತಾಯಿ ಇಷ್ಟು ಕೊಟ್ಟಿದ್ದಾಳೆ ನಮ್ಗೆ, ಪೃಥ್ವಿ ಎಂಬೋ ತಾಯಿ ಇಷ್ಟು ಕೊಟ್ಟಿದ್ದಾಗ ಯಾತಕ್ಕೆ ಕೊಟ್ಟಿದ್ದಾಳೆ ಇಷ್ಟನ್ನು, ಇಷ್ಟು ವಸ್ತುಗಳನ್ನು ನಮಗೆ ಭಗವಂತನಿಗೆ ಬಳಸಲಿಕ್ಕೆ ಎಲ್ಲವನ್ನು ಕೊಟ್ಟಿದ್ದಾಳೆ, ನಮ್ಮ ನಮ್ಮ ಮಜಾ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಒಳ್ಳೆಯ ರೀತಿಯಿಂದ ಮಾಡಿದರೆ ಅದೇ ಅವಳಿಗೆ ಸಂತೋಷ. ಆ ಪೃಥ್ವಿ ಕೊಟ್ಟ ವಸ್ತುಗಳನ್ನ ಭಗವಂತನಿಗೆ ಉಪಯೋಗ, ಭಗವಂತ ಕಾರ್ಯಕ್ಕೆ ಉಪಕರಣಗಳಾಗಿ ಉಪಯೋಗ ಮಾಡ್ಕೋಬೇಕು, ಮಾಡಿದ್ರೆ ಅವಳಿಗೆ ಸಂತೋಷ ಆಗುತ್ತೆ. ಅದಕ್ಕೆ ಹೇಗೆ ಉಪಕರಣಗಳಾಗಿ ಮಾಡ್ತೀವಿ ಅಂದ್ರೆ, ಒಂದು ಬಂದು ನಾವು ಪೃಥ್ವಿಗೆ ಹೇಳೋವಾಗ ಒಂದು ನಮಸ್ಕಾರ, ನಮ್ಗೆ ಧಾರಕನಾಗಿದ್ದಿ ಅಂತ ಆ ಪೃಥ್ವಿಯನ್ನೇ, ಪೃಥ್ವಿಯಲ್ಲಿರುವಂತ ಆ ಹೆಗ್ರೀವನ್ನ ಉಪಾಸನೆ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಈ ತರ ಒಂದು ವ್ರತಗಳು ಆಚರಣೆಗಳು ಬಂದಾಗ ಆ ಪೃಥ್ವಿಯ ಮಣ್ಣನ್ನೇ ತೆಗೆದು ಆ ಪೃಥ್ವಿಯ ಮಣ್ಣಿನಿಂದ ಆ ಮೂರ್ತಿ ಮಾಡ್ತೀವಿ. ಯಾಕೆ ಆ ಮೂರ್ತಿ ಮಾಡ್ತೀವಿ, ಮಣ್ಣಿನಿಂದ ನಾಳೆ ಬರೋ ಒಂದು ದೀಪಸ್ತಂಭ ಗೌರಿ ಪೂಜೆಯಲ್ಲಿ ಆ ಮಣ್ಣಿನಿಂದ ಎರಡು ಗೌರಿಯನ್ನ ಮಾಡ್ತೀವಿ. ಅಲ್ಲಿ ಏನು ಬರುತ್ತೆ, ಅದು ಬರೀ ಮಣ್ಣು ತಾನೆ, ಅದಕ್ಕೆ ಪೂಜೆ ಮಾಡ್ತಾ ಇದೆ. ಅದೇ ಒಂದು ಮಧು ನಾವು ಪೂಜೆ ಮಾಡುವಾಗ ಆ ಒಂದು ಮಣ್ಣು ಅಂಬುದು ಪಂಚಭೂತದಿಂದ ಆದ ವಸ್ತು, ಆ ಪಂಚಭೂತದಲ್ಲಿ ಈ ಭಗವಂತ ಇದ್ದು ನಮಗೆ ಆನಂದವನ್ನ ಕೊಡ್ತಾನೆ. ಹೇಗೆ ಆನಂದ ಕೊಡ್ತಾನ, ಇದನ್ನ ಅವನು ಪ್ರತೀಕ ಅಂತ ಬಳಸಿ ಅದಕ್ಕೆ ಆ ಒಂದು ಪೂಜೆ, ಬರೀ ಒಂದು ಅರ್ಶಿನ ಕುಂಕುಮ ಹಾಕೋದು ಮಾತ್ರ ಪೂಜೆ ಅಲ್ಲ, ಇದನ್ನ ತಿಳ್ಕೊಂಡು ನಮಗೆ ಇದನ್ನ ಇದರಲ್ಲಿ ಇದ್ದಾನೆ, ಈ ಮಣ್ಣಿನಲ್ಲಿ ಈ ಪಂಚಭೂತಕ್ಕೆ ಒಂದು ಪಾರ್ಥಿವ ಅಂಶವಾದಂತ ಈ ಮಣ್ಣಲ್ಲಿ ಭಗವಂತ ಇದ್ದಾನೆ, ಹಯಗ್ರೀವನಾಗಿದ್ದಾನೆ, ಇವನೇ ನನ್ನ ದೇಹದಲ್ಲಿನೂ ಇದ್ದಾನೆ, ಶರೀರ ರೂಪನಾಗಿದ್ದು ಈ ಪ್ರೇರಣೆಯನ್ನು ಕೊಟ್ಟು ಅವನೇ ಮಧುವಾಗಿದ್ದಾನೆ ಅಂತ ಇದು ತಿಳ್ಕೊಳ್ಳೋದು ಫಸ್ಟ್ ಪೂಜೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಾಳೆ ನಾವು ದೀಪಸ್ತಂಭ ಗೌರಿ ಮಾಡುವಾಗ್ಲೂ ಇದೇ ಚಿಂತನೆಯಿಂದ ಇಲ್ಲಿ ಮಾಡಬೇಕು. ಅಲ್ಲಿ ಮಾಡುವಾಗ್ಲೂ ಹಾಗೆ ನಾವು ಆ ಪೃಥ್ವಿ ಆ ಮಣ್ಣಿನ ಒಂದು ಮಣ್ಣಿನಿಂದ ಆ ಗೌರಿ ಮಾಡುವಾಗ್ಲೂ ಅದೇ ಚಿಂತನೆ. ಅಲ್ಲಿ ಬಂದು ಇನ್ನೊಂದು ಎಂಟಿಟಿಯನ್ನು ಸೇರಿಸ್ಕೊಳ್ತೀವಿ. ಅಲ್ಲಿ ಏನ್ ಸೇರಿಸ್ಕೊಳ್ತೀವಿ ನಾವು ಅಂದ್ರೆ ರುದ್ರ ದೇವರನ್ನ ಇಟ್ಕೊಳ್ತೀವಿ. ಯಾಕೆಂದ್ರೆ ರುದ್ರನಲ್ಲಿ ಇದ್ದು ಆ ಒಂದು ಅಹಂಕಾರ ತತ್ವ ಮೂಲಕ ಅವನು ವಿಸ್ತಾರ ಮಾಡಿದ್ದಾನೆ. ಸೊ ಆ ರುದ್ರನನ್ನು ಅಲ್ಲಿ ಇಟ್ಕೊಳ್ತೀವಿ. ಪೃಥ್ವಿ ನಾರಾಯಣ ಇನ್ ಬಿಟ್ವೀನ್ ರುದ್ರನ್ನ ಇಟ್ಟುಕೊಂಡು ಪಾರ್ವತಿಯನ್ನು ಇಟ್ಟುಕೊಂಡು ನಾವು ಅಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತೀವಿ. ಮಾಡುವ ಮೂಲಕ ನಾರಾಯಣನನ್ನ ಪೂಜೆ ಮಾಡ್ತೀವಿ. ಅಲ್ಲಿ ರುದ್ರ ನಾಮಕನಾದಂತ ನಾರಾಯಣನ ಪೂಜೆ ಮಾಡಿದ್ನು. ಅದನಿಂದ ನಮ್ಗೆ ಬರುವಂತ ಆನಂದ ಹೇಗ್ ಬರುತ್ತೆ ಅಂದ್ರೆ ನಾಲೆಡ್ಜ್ ಇಂದ ಬರುತ್ತೆ, ಮಧುವಿದ್ಯೆ ಅಂತ ಹೇಳ್ತಾರೆ. ಈ ಒಂದು ತಿಳುವಳಿಕೆಯಿಂದ ನಮಗೆ ಆನಂದವೇ ಬರುತ್ತೆ. ಜ್ಞಾನದಿಂದ ಆ ರೂಪದಿಂದ ದೇವರು ಆನಂದ ಕೊಡ್ತಾನೆ ಎಂಬುದಲ್ಲಿ ಕೃಷ್ಣಾರ್ಪಣ ಮಸ್ತು. ಇನ್ನು 14 ಫಸ್ಟ್ ಒಂದು ನೋಡಿದ್ದೀವಿ, ಉಳಿದದ್ದು ಕಂಟಿನ್ಯೂ ಮಾಡೋಣ. ಕೃಷ್ಣಾರ್ಪಣ ಮಸ್ತು.